ಟ್ರಾನ್ಸ್ ವರ್ಲ್ಡ್ ರೇಡಿಯೋ ಅರ್ಪಿಸುವ ದೈವಾನ್ವೇಷಣೆ. ಆತ್ಮೀಯ ಶ್ರೋತೃ ಬಾಂಧವರಿಗೆ ಪ್ರೀತಿಯ ನಮಸ್ಕಾರ. ನಮ್ಮ ದೈವಾನ್ವೇಷಣೆ ಕನ್ನಡ ಕಾರ್ಯಕ್ರಮವನ್ನು ಆಲಿಸಲು ನಿಮ್ಮನ್ನು ತುಂಬ ಹೃದಯದಿಂದ ಸ್ವಾಗತಿಸುತ್ತೇವೆ. ಜೀವನದಲ್ಲಿ ನಿಜವಾದ ಸಂತೋಷ, ಸಮಾಧಾನ, ಸಂತೃಪ್ತಿಯನ್ನು ಪಡೆಯಲು ಹಾತೊರೆಯುತ್ತಿರುವಿರಾ? ಹಾಗಾದರೆ ಬನ್ನಿ ಪ್ರಿಯರೇ, ನಿಮಗೆಂದೇ ಪ್ರೀತಿಯಿಂದ ಪ್ರಸಾರ ಮಾಡುವ ದೈವಾನ್ವೇಷಣೆ ಕಾರ್ಯಕ್ರಮವನ್ನು ಆಲಿಸಿರಿ. ಒಂದು ಮಧುರವಾದ ಗೀತೆಯ ನಂತರ ದೈವ ಸಂದೇಶವನ್ನು ಆಲಿಸಿ ದಿವ್ಯಾಶೀರ್ವಾದ ಪಡೆದು ಕಾರ್ಯಕ್ರಮದ ಅಂತ್ಯದಲ್ಲಿ ತಿಳಿಸುವ ವಿಳಾಸಕ್ಕೆ ಪತ್ರ ಬರೆಯಿರಿ.
ನಿನಗೆ ಆರಾಧನೆ, ಸ್ತುತಿ 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 ಸ್ತುತಿ, ಅತಿ ಬೇಗನೆ ಬರುವಾಗಲೆ, ಸ್ತುತಿ 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 ಸ್ತುತಿ, ಸ್ತುತಿ ನಿನಗೆ ಆರಾಧನೆ, ಸ್ತುತಿ 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 ಸ್ತುತಿ, ಅತಿ ಬೇಗನೆ ಬರುವಾಗಲೆ. ಸದಾ ಜೀವಿಸುವಂತ ಪ್ರಭುವ, ಯುಗಯುಗದಲ್ಲಿ ಇರುವಾತ ದೇವ, ಸದಾ ಜೀವಿಸುವಂತ ಪ್ರಭುವ, ಸ್ತುತಿ 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 ಸ್ತುತಿ, ಸ್ತುತಿ ನಿನಗೆ ಆರಾಧನೆ, ಸ್ತುತಿ 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 ಸ್ತುತಿ, ಅತಿ ಬೇಗನೆ ಬರುವ ತನೇ. ನಿನ್ನ ಕೂದಲು ನಿರ್ಮಲವಾದ ಹಿಮದಂತೆ, ನಿನ್ನ ಮುಖವು ಅತಿ ಸುಂದರವು ಪ್ರಕಾಶಿಸುವ ಸೂರ್ಯನಂತೆ, ಶಿರದಲ್ಲಿನ ನಿನ್ನ ಕೂದಲು ನಿರ್ಮಲವಾದ ಹಿಮದಂತೆ, ನಿನ್ನ ಮುಖವು ಅತಿ ಸುಂದರವು ಪ್ರಕಾಶಿಸುವ ಸೂರ್ಯನಂತೆ, ನಿನ್ನ ಕಣ್ಣುಗಳು ಬೆಂಕಿಯ ಜ್ವಾಲೆಯಂತೆಯೇ ಯಾವಾಗಲೂ ಕತ್ತಲೆ ಬೆಳಗುತ್ತಿರುವವು, ಸ್ತುತಿ 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 ಸ್ತುತಿ, ಸ್ತುತಿ ನಿನಗೆ ಆರಾಧನೆ, ಸ್ತುತಿ 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 ಸ್ತುತಿ, ಅತಿ ಬೇಗನೆ ಬರುವ ಸ್ವರವು ಎಷ್ಟು ಮಧುರವು ಜಲ ಪ್ರವಾಹದ ಕುಶದಂತೆ, ನಿನ್ನ ಬಾಯಿಂದ ಹೊರಡುವುದು ಹದವಾದ ಇಪಾಯಿ ಕತ್ತಿಯು, ನಿನ್ನ ಸ್ವರವು ಎಷ್ಟು ಮಧುರವು ಜಲ ಪ್ರವಾಹದ ಕುಶದಂತೆ, ನಿನ್ನ ಬಾಯಿಂದ ಹೊರಡುವುದು
ಪದವಾದ ಈ ಪಾಯಿಯಲ್ಲಿ ಕತ್ತಿಯು ನಿನ್ನ ಪದಗಳು ಕಾಯಿಸಿದ ತಾಮ್ರದಂತೆಯೇ ಯಾವಾಗಲೂ ಕತ್ತಲೆ ಹೊಳೆಯೂ ತಿರುವವು ಸ್ತುತಿ 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 ನಿನಗೆ ಆರಾಧನೆ ಸ್ತುತಿ 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 ಅತಿ ಬೇಗನೆ ಬರುವಾಗಲೇ
ಪ್ರಿಯರೇ, ದೇವರ ಆಶೀರ್ವಾದಕ್ಕಾಗಿ ಹಾಗೂ ದೇವರು ನಮ್ಮ ಜೀವಿತದಲ್ಲಿ ಮಾಡಿದಂಥ ಮಹೋಪಕಾರಗಳನ್ನು ನೆನಪು ಮಾಡಿಕೊಂಡು ನಮ್ಮ ಹೃದಯಾಂತರಾಳದಿಂದ ದೇವಾದಿ ದೇವನಿಗೆ ಸ್ತೋತ್ರ ಸಲ್ಲಿಸುತ್ತಾ ದೀನತೆಯಿಂದ ಪ್ರಾರ್ಥನೆ ಮಾಡೋಣ. ಎಲ್ಲ ವರದಾನಗಳಿಗೆ ಮೂಲ ಕಾರಣನಾದ ನಮ್ಮ ರಕ್ಷಕನಲ್ಲಿ ತಂದೆಯಾದ ದೇವರೇ, ನಿನ್ನ ಪರಿಶುದ್ಧವಾದ ನಾಮವನ್ನು ಕೊಂಡಾಡಿ ಹಾಡಿ ಸ್ತುತಿಸುತ್ತವೆ. ನೀನು ನಮ್ಮ ಜೀವಿತ ಕಾಲವೆಲ್ಲ ನಂಬಿಗಸ್ತನು, ಸಹಾಯಕನಾಗಿದ್ದುಕೊಂಡು ಪರಿಪಾಲಕನಾಗಿದ್ದುಕೊಂಡು ಇಲ್ಲಿವರೆಗೂ ನಮ್ಮ ನಡೆಸಿದ್ದಕ್ಕಾಗಿ ಸ್ತೋತ್ರಪ್ಪ. ಈಗಲೂ ಅದೇ ನಿನ್ನ ವಾಗ್ದಾನದ ಹಸ್ತಗಳಿಗೆ ನಮ್ಮನ್ನೇ ಒಪ್ಪಿಸಿಕೊಡ್ತೇವೆ. ನೀನೇ ನಮ್ಮನ್ನು ನಡೆಸು. ಈ ದಿನ ವಿಶೇಷವಾಗಿ ಎಲ್ಲ ಯವನಸ್ಥ ಮಕ್ಕಳನ್ನು ದೇವ ನಿನ್ನ ಕೃಪೆ ಹಸ್ತಕ್ಕೆ ಒಪ್ಪಿಸಿಕೊಡ್ತೇವೆ. ನೀನೇ ಅವರ ವಿದ್ಯಾಭ್ಯಾಸ, ಅವರ ಭವಿಷ್ಯತನ್ನು ಆಶೀರ್ವದಿಸಪ್ಪ. ಅವರು ತಮ್ಮ ಜೀವಿತದಲ್ಲಿ ನಿನ್ನ ಜೀವಳ ವಾಕ್ಯಕ್ಕೆ ವಿಧೇಯರಾಗಿ ಜೀವಿಸುತ್ತ ನಿನ್ನ ಆಶೀರ್ವಾದಕ್ಕೆ ಪಾತ್ರರಾಗಲು ದಯ ತೋರಿಸು. ಈಗ ಕರ್ತನೆ, ಈಗ ನಮ್ಮನ್ನೇ ನಿನ್ನ ಕೃಪೆ ಹಸ್ತಕ್ಕೆ ಒಪ್ಪಿಸಿಕೊಡ್ತೇವೆ. ನೀನೇ ನಮ್ಮನ್ನು ನಡೆಸು, ನೀನೇ ನಮ್ಮನ್ನು ಆಶೀರ್ವದಿಸು. ನಮ್ಮ ಜೀವಿತಗಳ ಮೂಲಕ ನೀನು ಮಹಿಮೆಯನ್ನು ದೇವ, ಘನಮಾನ ಮಹಿಮೆ ನೀನು ಮಾತ್ರ ಸಲ್ಲುವುದಾಗಲಿ. ಪ್ರಾರ್ಥನೆ ಸ್ತೋತ್ರಗಳನ್ನು ಯೇಸುವಿಗಾಗಿ ಕೇಳು ತಂದೆಯೇ, ಆಮೇನ್. ನನ್ನ ಆತ್ಮೀಕ ಸಹೋದರ ಸಹೋದರಿಯರೇ, ಕಳೆದ ಕಾರ್ಯಕ್ರಮದಲ್ಲಿ ನಾವು ಜಕರಿಯ ಪ್ರವಾದನೆ ಗ್ರಂಥ 2:8-3 ಮೊದಲನೇ ವಚನದವರೆಗೆ ಧ್ಯಾನ ಮಾಡಿಕೊಂಡು ಅದರ ಮೂಲಕ ಅನೇಕ ರೀತಿಯಲ್ಲಿ ನಾವು ಆಶೀರ್ವಿಸಲ್ಪಟ್ಟಿದ್ದೇವೆ. ಧ್ಯಾನ ಮಾಡಿದಂಥ ವಿಷಯಗಳನ್ನು ಈಗ ನೆನಪು ಮಾಡಿಕೊಂಡು ಮುಂದಿನ ಭೇದ ಭಾಗಕ್ಕೆ ಸಾಗೋಣ. ನಿಮ್ಮನ್ನು ತಾಕುವವನು ಯಹೋವನ ಕಣ್ಣುಗಳನ್ನು ತಾಕುವನಾಗಿದ್ದಾನೆ. ಆದ ಕಾರಣ ತನ್ನ ಪ್ರಸಿದ್ಧಿಗಾಗಿ ನನ್ನನ್ನು ಕಳಿಸಿದ ಸೇನಾಧೀಶ್ವರ ಯಹೋವನು ನಿಮ್ಮನ್ನು ಸೂರೆ ಮಾಡಿದ ಜನಾಂಗಗಳ ವಿಷಯವಾಗಿ, ಆಹಾ, ನಾನು ಇವರ ಮೇಲೆ ಕೈಬೀಸುವೆನು. ಇವರು ತಮಗೆ ಅಡಿಯಾಳಾದವರಿಗೆ ಸೂರೆಯಾಗುವರೆಂದು ಹೇಳುತ್ತಾನೆ. ಆಗ ಸೇನಾಧೀಶ್ವರ ಯಹೋವನು ನನ್ನನ್ನು ಕಳಿಸಿದ್ದಾನೆಂಬುದು ನಿಮಗೆ ಗೊತ್ತಾಗುವುದೆಂಬುದಾಗಿಯೂ ಯಹೋವನಿಂತೆನ್ನುತ್ತಾನೆ, ಚೀಯೋ ನಗರಿಯೇ ಉಲ್ಲಾಸಗೊಳ್ಳು, ಹರ್ಷಧ್ವನಿಗೈ, ಈಗ ನಾನು ಬಂದು ನಿನ್ನ ಮಧ್ಯದಲ್ಲಿ ವಾಸಿಸುವೆನು. ಆ ಕಾಲದಲ್ಲಿ ಬಹು ಜನಾಂಗಗಳು ಯಹೋವನಾದ ನನ್ನನ್ನು ಆಚರಿಸಿಕೊಂಡು ನನ್ನ ಜನವಾಗುವು, ನಾನು ನಿಮ್ಮ ಮಧ್ಯದಲ್ಲಿ ವಾಸಿಸುವೆನು. ಆಗ ಸೇನಾಧೀಶ್ವರ ಯಹೋವನೇ ನನ್ನನ್ನು ನಿನ್ನ ಬಳಿಗೆ ಕಳಿಸಿದ್ದಾನೆಂಬುದು ನಿನಗೆ ಗೊತ್ತಾಗುವುದು. ಯಹೋವನು ಮೀಸಲಾದ ದೇಶದಲ್ಲಿ ಯಹೋದವನ್ನು ತನ್ನ ಸ್ವಾಸ್ಥ್ಯವನ್ನಾಗಿ ಅನುಭವಿಸುವನು, ಯೆರೂಸಲೇಮನ್ನು ಮತ್ತೆ ತನಗಾಗಿ ಆರಿಸಿಕೊಳ್ಳುವನು. ಯಹೋವನು ತನ್ನ ಪರಿಶುದ್ಧ ನಿವಾಸದಿಂದ ಎದ್ದು ಹೊರಟಿದ್ದಾನೆ. ನರಪ್ರಾಣಿಗಳೇ, ನೀವೆಲ್ಲ ಆತನ ಮುಂದೆ ಮೌನವಾಗಿರ್ರೆ ಎಂಬುದಾಗಿಯೂ, ಆನಂತರ ಮಾಯಾಜಕನಾದ ಯಹೋಶವನು ಯಹೋವನ ದೂತನ ಮುಂದೆ ನಿಂತಿರುವುದನ್ನು ಯಹೋವನು ನನಗೆ ತೋರಿಸಿದನು. ಸೈತಾನನು ಯಹೋಶವನಿಗೆ ಪ್ರತಿಕಕ್ಷಿಯಾಗಿ ಅವನ ಬಲಗಳಲ್ಲಿ ನಿಂತಿದ್ದನು ಎಂಬುದಾಗಿ ಹೇಳಿದಂಥ ವಿಷಯಗಳ ಕುರಿತು ನಾವು ಧ್ಯಾನ ಮಾಡಿಕೊಂಡೆವು. ಧ್ಯಾನ ಮಾಡಿದಂಥ ಎಲ್ಲ ಹಂತಗಳಲ್ಲಿ ದೇವಾದಿದೇವನೇ ನಮ್ಮ ನಡೆಸಿದನು. ದೇವರಿಗೆ ಮಹಿಮೆಯುಂಟಾಗಲಿ. ಇಂದು ನಾವು ಜಕರಿಯ ಪ್ರವಾದನೆ ಗ್ರಂಥ 3:2 ನಮ್ಮ ಧ್ಯಾನವನ್ನು ಮುಂದುವರೆಸೋಣ. ಮುಂದೆ ಮುಂದೆ ನಾವು ಧ್ಯಾನ ಮಾಡುವಂತಹ ಎಲ್ಲ ಹಂತಗಳಲ್ಲಿ ದೇವರು ನಾತುಕೊಳ್ಳೋಣ. 3:2 ಹೀಗೆ ಓದುತ್ತೇವೆ. ಆಗ ಯಹೋವನ ದೂತನು ಸೈತಾನನಿಗೆ, ಸೈತಾನನೇ, ಯಹೋವನು ನಿನ್ನನ್ನು ಖಂಡಿಸಲಿ. ಹೌದು, ಯೆರೂಸಲೇಮನ್ನು ಆರಿಸಿಕೊಂಡಿರುವ ಯಹೋವನು ನಿನ್ನನ್ನು ಖಂಡಿಸಲಿ, ಅದು ಉರಿಯಿಂದ ಎಳೆದ ಕೊಳ್ಳೆಯಾಗಿದೆಯಲ್ಲ ಎಂದು ಹೇಳಿದನು ಎಂಬುದಾಗಿ. ಪ್ರಿಯರೇ, ಯಹೋವನು ನಿನ್ನನ್ನು ಖಂಡಿಸಲಿ ಎಂಬುದಾಗಿ ಇಲ್ಲಿ ನಾವು ಓದಿಕೊಂಡಿದ್ದೇವೆ. ದೇವರು ತನ್ನ ಸೃಷ್ಟಿಯನ್ನು ಗೌರವಿಸುತ್ತಾನೆ, ಆದರೆ ಸೈತಾನನ ವಿಷಯದಲ್ಲಿ ಅಲ್ಲ. ಯೆಶಾಯ ಪ್ರವಾದನೆ ಗ್ರಂಥ 14:12 ವಚನದಲ್ಲಿ ಈಗ ಓದುತ್ತೇವೆ: ಆಹಾ, ಉದಯ ನಕ್ಷತ್ರವೇ, ಬೆಳ್ಳಿಯೇ, ಆಕಾಶದಿಂದ ಹೇಗೆ ಬಿದ್ದೆ? ಜನಾಂಗಗಳನ್ನು ಕೆಡವಿದ ನೀನು ಕಡಿಯಲ್ಪಟ್ಟು ನೆಲಕ್ಕೆ ಉರುಳಿದೆಯಲ್ಲ ಎಂಬುದಾಗಿ. ಪ್ರಿಯರೇ, ಸೈತಾನನಲ್ಲಿ ಪಾಪವು ಕಾಣಿಸಿತು. ಅವನ ಜೀವಿತದಲ್ಲಿ ಹೆಮ್ಮೆಯ ಸ್ವಭಾವವು ಎದ್ದು ಕಾಣುತ್ತಿತ್ತು. ಯೆಶಾಯ ಪ್ರವಾದನೆ ಗ್ರಂಥ 53:6 ವಚನದಲ್ಲಿ ಹೀಗೆ ಓದುತ್ತೇವೆ: ನಾವೆಲ್ಲರೂ ಕುರಿಗಳಂತೆ ದಾರಿ ತಪ್ಪಿ ತಳಲುತ್ತಿದ್ದೆವು. ಪ್ರತಿಯೊಬ್ಬನು ತನ್ನ ತನ್ನ ದಾರಿಯನ್ನು ಹಿಡಿಯುತ್ತಿದ್ದನು. ನಮ್ಮೆಲ್ಲರ ದೋಷ ಫಲವನ್ನು ಯಹೋವನು ಅವನ ಮೇಲೆ ಹಾಕಿದನು ಎಂಬುದಾಗಿ. ಕರ್ತನ ಪ್ರಿಯರಾದವರೇ, ಯಾವಾಗ ನಾವು ದೇವರಿಗೆ ಅವಿಧೇಯರಾಗಿ ಜೀವಿಸುತ್ತೇವೋ ಆಗ ನಮ್ಮ ಜೀವಿತದಲ್ಲಿ ಪಾಪದ ಸ್ವಭಾವಗಳು ದಿನೇ ದಿನೇ ಬೆಳೆಯುತ್ತವೆ. ಜಕರಿಯ ಪ್ರವಾದನೆ ಗ್ರಂಥ 3:2 ಯೆರೂಸಲೇಮನ್ನು ಆರಿಸಿಕೊಂಡಿರುವ ಯೆಹೋವನು ನಿನ್ನನ್ನು ಖಂಡಿಸಲೆಂಬುದಾಗಿ ಓದಿಕೊಂಡಿದ್ದೇವೆ. ಅಂದರೆ ಇಲ್ಲಿ ಸರ್ವಶಕ್ತನಾದ ದೇವರು ಯೆಹೋಶುವನನ್ನು ಖಂಡಿಸುತ್ತಿಲ್ಲ, ಆದರೆ ಆತನು ಸೈತಾನನನ್ನು ಖಂಡಿಸುತ್ತಿದ್ದಾನೆ. ಅರಸನಾದ ನಬಕತ್ನೇಚರನು ಯೆರೂಸಲೇಮನ್ನು ಹಾಳು ಮಾಡಿದ ಮೇಲೆ ಅದು ಮತ್ತೆ ಚೇತರಿಸಿಕೊಳ್ಳಲಿಲ್ಲ. ಅದು 70 ವರ್ಷಗಳ ಕಾಲ ಅದರ ಅವಶೇಷದ ಅಡಿಯಲ್ಲಿ ಬೂದಿಯಲ್ಲಿ ಬಿದ್ದಿತ್ತು. ಅಂದರೆ ಅದು ಉರಿಯಿಂದ ಎಳೆದ ಕೊಳ್ಳಿಯಂತೆ ಇತ್ತು. ಪ್ರಿಯರೇ, ಕೆಲವರು ಹೀಗೆ ಹೇಳುತ್ತಾರೆ, ಏಕೆಂದರೆ ನಾನು ರಕ್ಷಿಸಲ್ಪಟ್ಟದ್ದು ಅದೊಂದು ಆಕಸ್ಮಿಕವಾದ ಘಟನೆ ಎಂಬುದಾಗಿ. ಆದರೆ ಪ್ರಿಯರೇ, ಖಂಡಿತವಾಗಿ ಅದು ಆಕಸ್ಮಿಕವಾದ ಘಟನೆಯಲ್ಲ. ನಮ್ಮ ಧ್ಯಾನವನ್ನು ಮುಂದುವರೆಸಿ ಜಕರ ಪ್ರವಾದನೆ ಗ್ರಂಥ 3:3-4 ವಚನಗಳನ್ನು ಓದುವಾಗ, ಯೆಹೋಶುವನು ದೇವದೂತನ ಮುಂದೆ ಕೊಳೆ ಬಟ್ಟೆಯಾಗಿ ನಿಂತಿರಲು ದೇವದೂತನು ತನ್ನ ಸೇವಕರಿಗೆ ಇವನ ಕೊಳೆ ಬಟ್ಟೆಗಳನ್ನು ತೆಗೆದುಬಿಡಿರಿ ಎಂದು ಅಪ್ಪಣೆ ಕೊಟ್ಟು ಅವನಿಗೆ, ಇಗೋ ನಿನ್ನ ದೋಷವನ್ನು ನಿನ್ನಿಂದ ತೊಲಗಿಸಿದ್ದೇನೆ, ನಿನಗೆ ಶ್ರೇಷ್ಠ ವಸ್ತ್ರವನ್ನು ತೊಡಿಸುವೆನು ಎಂದು ಹೇಳಿದನು ಎಂಬುದಾಗಿ. ಪ್ರಿಯರೇ, ಈ ವಚನಗಳ ಮೂಲಕ ನಾವು ತಿಳಿಕೊಳ್ಳುವುದೇನೆಂದರೆ ನಮ್ಮ ಎಲ್ಲಾ ಪ್ರಶ್ನೆಗಳಿಗೆ ಯೇಸು ಕ್ರಿಸ್ತನು ಉತ್ತರವಾಗಿದ್ದಾನೆ ಎಂಬುದಾಗಿ. ಇಲ್ಲಿವರೆಗೂ ನಾವು ತಿಳಿದುಕೊಂಡದೇನೆಂದರೆ ದೇವರು ತನ್ನ ಜನರಾದ ಇಸ್ರಾಯೇಲರನ್ನು ತಮ್ಮ ದೇಶಕ್ಕೆ ಕರೆದು ಸೇರಿಸಿ ಅವರ ಮಧ್ಯದಲ್ಲಿ ಆತನು ಇರುತ್ತಾನೆ ಎಂಬುದಾಗಿ. ಆದರೆ ಅದು ಇನ್ನೂ ಸಾಧ್ಯವಾಗಲಿಲ್ಲ. ಆತನು ಮುಂದೆ ಹಾಗೆ ಮಾಡಲಿದ್ದಾನೆ. ದೇವರವರನ್ನು ಅವರ ದೇಶದಲ್ಲಿ ಆಶೀರ್ವದಿಸುತ್ತಾನೆ. ಆದರೆ ಒಂದು ವಿಷಯವಿದೆ, ಅದೇನೆಂದರೆ ಇಸ್ರಾಯೇಲರು ಪಾಪದಲ್ಲಿ ಜೀವಿಸುವಾಗ ದೇವರವರ ಮಧ್ಯದಲ್ಲಿ ಹೇಗೆ ತಾನೇ ಇರುವುದಕ್ಕೆ ಸಾಧ್ಯ? ಪರವಾದಿಯಾದ ಜಕರಿಯನ ಕಾಲದಲ್ಲಿ ಅವರು ದೇವರಿಂದ ಬಹುದೂರ ಹೋಗಿದ್ದರು, ಹಾಗೂ ಅವರು ಪಾಪದಲ್ಲಿ ಜೀವಿಸುತ್ತಿದ್ದರು. ಇಸ್ರಾಯೇಲ ದೇಶವನ್ನು ನಾವು ಪವಿತ್ರವಾದ ದೇಶವೆಂಬುದಾಗಿ ಹೇಗೆ ಕರೆಯುವುದಕ್ಕೆ ಸಾಧ್ಯ? ಆದರೆ ಪ್ರಿಯರೇ, ಈಗ ಯೆಹೋಶುವನು ಇಸ್ರಾಯೇಲರನ್ನು ಪ್ರತಿನಿಧಿಸುತ್ತಿದ್ದಾನೆ ಎಂಬುದಾಗಿ ಈ ದರ್ಶನದ ಮೂಲಕ ನಾವು ತಿಳಿಕೊಳ್ಳುತ್ತೇವೆ. 4 ವಚನದಲ್ಲಿ ಹೀಗೆ ಓದಿಕೊಂಡಿದ್ದೇವೆ, ಅದೇನೆಂದರೆ ದೇವದೂತನು ತನ್ನ ಸೇವಕರಿಗೆ ಇವನ ಕೊಳೆ ಬಟ್ಟೆಗಳನ್ನು ತೆಗೆದುಬಿಡಿರಿ ಎಂದು ಅಪ್ಪಣೆ ಕೊಟ್ಟು ಅವನಿಗೆ, ಇಗೋ ನಿನ್ನ ದೋಷವನ್ನು ನಿನ್ನಿಂದ ತೊಲಗಿಸಿದ್ದೇನೆ, ನಿನಗೆ ಶ್ರೇಷ್ಠ ವಸ್ತ್ರವನ್ನು ತೊಡಿಸುವೆನು ಎಂದು ಹೇಳಿದನು ಎಂಬುದಾಗಿ. ಪ್ರಿಯರೇ, ನಾವು ಯಾಜಕರ ಕುರಿತು ಓದುವಾಗ ಅವರು ದೋಷವಿಲ್ಲದ ವಸ್ತ್ರಗಳನ್ನು ಧರಿಸಿಕೊಂಡು ದೇವರನ್ನು ಸೇವಿಸಬೇಕಾಗಿತ್ತು. ಇಲ್ಲಿ ಯೆಹೋಶುವನು ಇಸ್ರಾಯೇಲರ ಯಾಜಕನಾಗಿದ್ದಾನೆ. ಅದೇ ಸಮಯದಲ್ಲಿ ಅವನು ಇಡೀ ಇಸ್ರಾಯೇಲರ ದೇಶವನ್ನು ಪ್ರತಿನಿಧಿಸುತ್ತಿದ್ದಾನೆ. ಅವನು ದೇವರ ಯಾಜಕನಾಗಿದ್ದರೂ ಅವನು ಕೊಳೆಯ ಬಟ್ಟೆಯನ್ನು ಧರಿಸಿಕೊಂಡು ದೋಷವುಳ್ಳವನಾಗಿ ಕಂಡುಬರುತ್ತಿದ್ದಾನೆ. ಮಹಾಯಾಜಕನು ಯಾವಾಗಲೂ ತನ್ನ ದೇಶವನ್ನು ಪ್ರತಿನಿಧಿಸುತ್ತಾನೆ. ಯೇಸು ಕ್ರಿಸ್ತನು ನಮ್ಮ ಮಹಾಯಾಜಕನು. ಆತನು ಎಲ್ಲಾ ವಿಶ್ವಾಸಿಗಳನ್ನು ಪ್ರತಿನಿಧಿಸುತ್ತಾನೆ. ಆತನು ನಮ್ಮ ಪರವಾಗಿ ದೇವರ ಮುಂದೆ ನಿಲ್ಲುತ್ತಾನೆ. ಯಾಜಕರು ಇಸ್ರಾಯೇಲರನ್ನು ಪ್ರತಿನಿಧಿಸುತ್ತಾರೆ. ಅವನು ತನ್ನ ದೇಶಕ್ಕಾಗಿ ಪ್ರಾರ್ಥಿಸುತ್ತಾನೆ. ಯಾವಾಗ ತನ್ನ ದೇಶವು ದೋಷ ಎಂಬುದಾಗಿ ಕರೆದರೆ ಅದು ಅವನಿಗೂ ಅನ್ವಯವಾಗುತ್ತದೆ. ಮೂರನೇ ಅಧ್ಯಾಯ 3-4 ವಚನಗಳಲ್ಲಿ ಹೀಗೆ ಓದಿಕೊಂಡಿದ್ದೇವೆ. ಅದನೆಂದರೆ, ಯೆಹೋಶುವನು ದೇವದೂತನ ಮುಂದೆ ಕೊಳೆ ಬಟ್ಟೆಯಾಗಿ ನಿಂತಿರಲು ದೇವದೂತನು ತನ್ನ ಸೇವಕರಿಗೆ, ಇವನ ಕೊಳೆ ಬಟ್ಟೆಗಳನ್ನು ತೆಗೆದುಬಿಡಿರಿ ಎಂದು ಅಪ್ಪಣೆ ಕೊಟ್ಟು ಅವನಿಗೆ, ಇಗೋ ನಿನ್ನ ದೋಷವನ್ನು ನಿನ್ನಿಂದ ತೊಲಗಿಸಿದ್ದೇನೆ, ನಿನಗೆ ಶ್ರೇಷ್ಠ ವಸ್ತ್ರವನ್ನು ತೊಡಿಸುವೆನು ಎಂದು ಹೇಳಿದನು ಎಂಬುದಾಗಿ. ಕರ್ತನ ಪ್ರಿಯರಾದವರೇ, ಯೆಹೋಶುವನು ಒಂದು ಗುರುತಾಗಿದ್ದಾನೆ ಅಥವಾ ಪ್ರತಿನಿಧಿಯಾಗಿದ್ದಾನೆ. ದೇವರು ಅವನನ್ನು ಆರಿಸಿಕೊಂಡನು. ಅದೇ ಸಮಯದಲ್ಲಿ ದೇವರ ಇಸ್ರಾಯೇಲರನ್ನು ಕೂಡ ಆರಿಸಿಕೊಂಡನು. ಯಾಜಕನಂದರೆ ಅವನು ಶುಭ್ರವಾದ ಬಿಳಿಯಾದ ವಸ್ತ್ರಗಳನ್ನು ಧರಿಸಬೇಕಾಗಿತ್ತು. ಇಲ್ಲಿ ಯೆಹೋಶುವನನ್ನು ಇಸ್ರಾಯೇಲರ ಪ್ರತಿನಿಧಿಯಾಗಿ ತೋರಿಸಲಾಗಿದೆ. ಅವನ ಬಟ್ಟೆಗಳು ಶುಭ್ರವಾಗಿರಬೇಕಾಗಿತ್ತು, ಆದರೆ ಅವನ ಬಟ್ಟೆಗಳು ಅಶುಭ್ರವಾಗಿದೆ. ಅಂದರೆ ಅವನ ಬಟ್ಟೆಯು ಕೊಳಬಟ್ಟೆಯಾಗಿದೆ. ಅಷ್ಟೇ ಅಲ್ಲದೆ ಅವನ ಬಟ್ಟೆಯು ಕೆಟ್ಟ ವಾಸನೆಯಿಂದ ಕೂಡಿದೆ. ಅದೇ ರೀತಿಯಲ್ಲಿ ಪ್ರಿಯರೇ, ಇಸ್ರಾಯೇಲರ ಜೀವಿತವು ಸರ್ವಶಕ್ತನಾದ ದೇವರ ಮುಂದೆ ಇತ್ತು. ಅವರ ಜೀವಿತವು ಪಾಪದಿಂದ ತುಂಬಿತ್ತು. ಹಾಗಾದರೆ ಅದನ್ನು ಸರಿಪಡಿಸುವುದು ಹೇಗೆ ಪ್ರಿಯರೇ? ಒಂದು ಸಾರಿ ಒಬ್ಬರು ನನಗೆ ದೂರವಾಣಿ ಕರೆ ಮಾಡಿ ಹೀಗೆ ಕೇಳಿದರು. ಅದೇನೆಂದರೆ, ಸಹೋದರರೇ, ನೀವು ಕ್ಷಮಿಸಲಾರದ ಪಾಪವನ್ನು ಮಾಡಿದ್ದೀರಾ ಎಂಬುದಾಗಿ. ಅದಕ್ಕೆ ನಾನು ಅವರಿಗೆ ಹೀಗೆ ಹೇಳಿದ, ಅದೇನೆಂದರೆ, ಯೇಸು ಕ್ರಿಸ್ತನು ನಮ್ಮ ಎಲ್ಲಾ ಪಾಪಗಳಿಗಾಗಿ ಸತ್ತಿದ್ದಾನೆ. ನಮ್ಮ ಪಾಪಗಳು ಹೇಗಿದ್ದರೂ ಅದನ್ನು ಆತನ ಮುಂದೆ ಒಪ್ಪಿಕೊಳ್ಳುವುದಾದರೆ ಆತನು ಅದನ್ನು ಕ್ಷಮಿಸಿ ಹೊಸ ಜೀವಿತವನ್ನು ಕೊಡುತ್ತಾನೆ. ಆತನಲ್ಲಿ ನಂಬಿಕೆಯಿಟ್ಟು ಆತನನ್ನು ನಮ್ಮ ಸ್ವಂತ ರಕ್ಷಕನೆಂಬುದಾಗಿ ನಮ್ಮ ಹೃದಯದಲ್ಲಿ ಅಂಗೀಕರಿಸಿಕೊಳ್ಳುವಾಗ ಎಲ್ಲ ಪಾಪಗಳು ಅಳಿಸಿ ಹೋಗುತ್ತವೆ ಎಂಬುದಾಗಿ. ಹೌದು ಪ್ರಿಯರೇ, ಇಂದೇ ನಾವು ಯೇಸು ಕ್ರಿಸ್ತನ ಬಳಿಗೆ ಬರೋಣ. ನಮ್ಮ ಪಾಪವನ್ನು ಆತನಿಗೆ ಒಪ್ಪಿಸಿಕೊಡೋಣ. ಖಂಡಿತವಾಗಿ ಆತನು ನಮ್ಮ ಪಾಪ ಅಪರಾಧ ದೋಷ ಕ್ಷಮಿಸಿ ನಮಗೆ ಹೊಸ ಜೀವಿತವನ್ನು ಅನುಗ್ರಹಿಸುತ್ತಾನೆ. ಅಪೊಸ್ತಲನಾದ ಪೌಲನು ರೋಮಾಪುರ ಸಭೆಗೆ ಬರೆದಂತಹ ಪತ್ರಿಕೆ 10:4 ವಚನದಲ್ಲಿ ಹೀಗೆ ಬರೆಯುತ್ತಾನೆ, ನಂಬುವವರೆಲ್ಲರಿಗೆ ನೀತಿಯನ್ನು ದೊರಕಿಸಿರುವ ಕ್ರಿಸ್ತನಿಂದಲೇ ಕರ್ಮ ಮಾರ್ಗಕ್ಕೆ ಅಂತ್ಯವಾಯಿತು ಎಂಬುದಾಗಿ. ನನಾತ್ಮಿಕ ಸಹೋದರ ಸಹೋದರಿಯರೇ, ನಾವು ಎಂಥ ಪಾಪವನ್ನು ಮಾಡಿದ್ದೇವೆ ಎಂಬುದು ಮುಖ್ಯವಲ್ಲ, ಆದರೆ ಯೇಸುಕ್ರಿಸ್ತನು ಅದನ್ನು ಕ್ಷಮಿಸುವಂತಹ ವಿಷಯ ಬಹು ಪ್ರಾಮುಖ್ಯವಾಗಿದೆ. ಹಳೆ ಒಡಂಬಡಿಕೆಯಲ್ಲಿ ತಿಳಿಸುವಂತಹ ಬಹು ಪ್ರಾಮುಖ್ಯವಾದಂತಹ ವಿಷಯವೂ ಇದೇ ಆಗಿದೆ. ಹೌದು ಪ್ರಿಯರೇ, ಯೆಹೋಶುವನು ಪರಿಶುದ್ಧನಾದ ದೇವರ ಮುಂದೆ ನಿಲ್ಲುವುದಕ್ಕೆ ಸಾಧ್ಯವಾಗಿಲ್ಲ. ದೇವರ ಮುಂದೆ ಪಾಪವನ್ನು ಇಟ್ಟುಕೊಂಡು ನಾವು ಹೇಗೆ ತಾನೇ ನಿಲ್ಲುವುದಕ್ಕೆ ಸಾಧ್ಯ? ಇಲ್ಲಿ ಯೆಹೋಶುವನ ಬಲಹೀನತೆಯು ಏನಾಗಿದೆ ಎಂಬುದಾಗಿ ತಿಳಿಸಲಾಯಿತು. ಯಾವಾಗ ಅವನಲ್ಲಿ ದೋಷ ಅಪವಿತ್ರತೆ ಇತ್ತೋ ಆಗ ಆ ವಿಷಯದಲ್ಲಿ ಸೈತಾನನಿಗೆ ಹೇಳುವುದಕ್ಕೆ ಅವಕಾಶ ಸಿಕ್ಕಿತ್ತು. ಕರ್ತನ ಪ್ರಿಯರಾದವರ ದಯಮಾಡಿ ಗಮನಿಸಿ, ಒಂದು ವಿಷಯವನ್ನು ನಾವು ಅರಿಯಬೇಕು. ಅದೇನೆಂದರೆ, ಯೆಹೋಶುವನು ಕೇವಲ ಇಸ್ರಾಯೇಲರನ್ನು ಮಾತ್ರವಲ್ಲ, ಇಲ್ಲಿ ಅವನು ನಮ್ಮನ್ನು ಕೂಡ ಪ್ರತಿನಿಧಿಸುತ್ತಿದ್ದಾನೆ. ಅವನಲ್ಲಿ ನಾವು ವಿಶ್ವಾಸಿಗಳ ಪಾಪವನ್ನು ಕಾಣುತ್ತೇವೆ. ದೇವರ ಮುಂದೆ ಅವನು ಯಾಜಕನು. ಹಳೆ ಒಡಂಬಡಿಕೆಯಲ್ಲಿ ದೇವರು ಯಾಜಕರನ್ನು ನೇಮಿಸುತ್ತಿದ್ದನು, ಆದರೆ ಇಂದು ಎಲ್ಲಾ ವಿಶ್ವಾಸಿಗಳು ದೇವರಿಗೆ ಯಾಜಕರಾಗಿದ್ದಾರೆ. ಆದರೆ ಅನೇಕರಲ್ಲಿ ಇನ್ನೂ ದೋಷವಿದೆ, ಇನ್ನೂ ಪಾಪವಿದೆ. ಆದರೆ ಪ್ರಿಯರೇ, ಯೇಸು ಕ್ರಿಸ್ತನ ಮೂಲಕ ನಾವು ಶುಭ್ರರಾಗಬೇಕು. ನಾವು ರಕ್ಷಿಸಲ್ಪಟ್ಟಿರುವುದು ಸತ್ಯವೋ? ಈ ಎಲ್ಲ ಸಂಗತಿಗಳನ್ನು ಪರೀಕ್ಷಿಸಿಕೊಳ್ಳಬೇಕು. ಕೊಳೆ ಬಟ್ಟೆಯು ಪಾಪವನ್ನು ಸೂಚಿಸುತ್ತದೆ. ಆ ದೋಷವನ್ನು ನಾವು ತೆಗೆದುಹಾಕಬೇಕು ಹಾಗೂ ದೇವರು ಕೊಡುವಂತಹ ಶುಭ್ರ ವಸ್ತ್ರವನ್ನು ಧರಿಸಿಕೊಳ್ಳಬೇಕು. ಶುಭ್ರ ವಸ್ತ್ರವು ಅದು ನೀತಿಯನ್ನು ಸೂಚಿಸುತ್ತದೆ. ಈ ವಚನದಲ್ಲಿ ದೇವರು ನಮಗೆ ರಕ್ಷಣಾ ಸಂದೇಶದ ಕುರಿತು ತಿಳಿಸುತ್ತಾ ಇದ್ದಾನೆ. ಅಪೊಸ್ತಲನಾದ ಪೌಲನು ರೋಮಾಪುರ ಸಭೆಗೆ ಬರೆದ ಪತ್ರಿಕೆಯನ್ನು ಓದುವಾಗ ಅದರಲ್ಲಿ ಮಾನವನು ದೇವರ ಮುಂದೆ ಪಾಪಿ ಎಂಬುದಾಗಿ ತೋರಿಸಲ್ಪಟ್ಟಿದೆ ಹಾಗೂ ನಾವು ದೇವರ ಮುಂದೆ ದೋಷಿಗಳಾಗಿ ಕಂಡುಬಂದಿದ್ದೇವೆ. ನಮ್ಮ ಒಳ್ಳೆಯ ಕಾರ್ಯಗಳು ದೇವರ ಮುಂದೆ ಹೊಲೆಬಟ್ಟೆಯಂತಿವೆ. ಒಂದು ವೇಳೆ ಯೆಹೋಶುವನ ಸ್ಥಾನದಲ್ಲಿ ನಾವು ನಿಲ್ಲುವುದಾದರೆ ನಮ್ಮ ಪರಿಸ್ಥಿತಿ ಏನು? ನಮ್ಮ ದೋಷದ ಜೀವಿತಕ್ಕಾಗಿ ಏನು ಮಾಡಲು ಸಾಧ್ಯ? ದೇವರು ನಮ್ಮ ಪ್ರಶ್ನೆಗೆ ಉತ್ತರಿಸುತ್ತಾನೆ. ರೋಮಾಪುರ ಸಭೆಗೆ ಬರೆದ ಪತ್ರಿಕೆ 3:21-24 ವಚನಗಳಲ್ಲಿ ಹೀಗೆ ಓದುತ್ತೇವೆ: ಎಲ್ಲ ಮನುಷ್ಯರು ನೀತಿವಂತರಾಗುವುದಕ್ಕೆ ಯೇಸು ಕ್ರಿಸ್ತನನ್ನು ನಂಬುವುದೇ ಮಾರ್ಗ. ಈಗಲಾದರೂ ದೇವರಿಂದ ದೊರಕುವ ನೀತಿಯು ಧರ್ಮಶಾಸ್ತ್ರ ನಿಯಮಗಳಿಲ್ಲದೆ ಪ್ರಕಟವಾಗಿದೆ. ಅದು ಮೋಶೆಯ ಧರ್ಮಶಾಸ್ತ್ರದಿಂದಲೂ ಪ್ರವಾದಿಗಳ ನುಡಿಗಳಿಂದಲೂ ಸಾಕ್ಷಿಗೊಂಡಿರುತ್ತದೆ. ದೇವರಿಂದ ಆಗುವ ಆ ನೀತಿಯು ಯಾವುದೆಂದರೆ ಯೇಸು ಕ್ರಿಸ್ತನನ್ನು ನಂಬುವುದರಿಂದಲೇ ನಂಬುವರೆಲ್ಲರಿಗೆ ದೊರಕುವಂಥದ್ದು. ಹೆಚ್ಚು ಕಡಿಮೆ ಏನೂ ಇಲ್ಲ. ಎಲ್ಲರೂ ಪಾಪ ಮಾಡಿ ದೇವರ ಮಹಿಮೆಯನ್ನು ಹೊಂದದೇ ಹೋಗಿದ್ದಾರೆ. ಅವರು ನೀತಿವಂತರೆಂದು ನಿರ್ಣಯ ಹೊಂದುವುದು ದೇವರ ಉಚಿತಾರ್ಥವಾದ ಕೃಪೆಯಿಂದಲೇ, ಕ್ರಿಸ್ತ ಯೇಸುವಿನಿಂದಾದ ಪಾಪ ವಿಮೋಚನೆಯ ಮೂಲಕವಾಗಿ ಆಗುವುದು ಎಂಬುದಾಗಿ. ನನಾತ್ಮೀಕ ಸಹೋದರ ಸಹೋದರಿಯರೇ, ಯೇಸು ಕ್ರಿಸ್ತನು ನಮಗಾಗಿ ತನ್ನ ಪರಿಶುದ್ಧ ರಕ್ತವನ್ನು ಸುರಿಸಿದನು. ಈ ಕಾರಣದಿಂದ ನಾವು ದೇವರ ಸಮ್ಮುಖಕ್ಕೆ ಬರುವುದಕ್ಕೆ ಸಾಧ್ಯವಾಯಿತು. ದೇವರು ನಮ್ಮ ಸ್ವನೀತಿಯನ್ನು ಅಂಗೀಕರಿಸಿಕೊಳ್ಳಲಿಲ್ಲ. ಆತನು ಅದನ್ನು ತೆಗೆದುಹಾಕಿ ನಮಗೆ ನೀತಿಯ ವಸ್ತ್ರವನ್ನು ಒದಿಸಿದ್ದಾನೆ. ಆನಂತರ ಯಾರೂ ಕೂಡ ನಮ್ಮ ಮೇಲೆ ಆಪಾದನೆಯನ್ನು ಹೇಳುವುದಕ್ಕೆ ಸಾಧ್ಯವೇ ಇಲ್ಲ. ಅಪೊಸ್ತಲನಾದ ಪೌಲನು ರೋಮಾಪುರ ಸಭೆಗೆ ಬರೆದ ಪತ್ರಿಕೆ 8:31-34 ವಚನಗಳಲ್ಲಿ ಹೀಗೆ ಬರೆಯುತ್ತಾನೆ, ಅದೇನೆಂದರೆ, ಹಾಗಾದರೆ ಈ ವಿಷಯಗಳಲ್ಲಿ ನಾವು ಏನು ಹೇಳೋಣ? ದೇವರು ನಮ್ಮ ಕಡೆಯಿದ್ದರೆ ನಮ್ಮನ್ನು ಎದುರಿಸುವರು ಯಾರು? ಸ್ವಂತ ಮಗನನ್ನು ಉಳಿಸಿಕೊಳ್ಳದೆ ಆತನನ್ನು ನಮಗೋಸ್ಕರ ಒಪ್ಪಿಸಿಕೊಟ್ಟನಲ್ಲ. ಮಗನನ್ನು ಕೊಟ್ಟ ಮೇಲೆ ಸಮಸ್ತವನ್ನು ನಮಗೆ ದಯಪಾಲಿಸದೆ ಇರುವನೇ? ದೇವರು ಆದುಕೊಂಡವರ ಮೇಲೆ ಯಾರು ತಪ್ಪು ಹೊರಿಸಾರು? ದೇವರೇ ನಮ್ಮನ್ನು ನೀತಿವಂತರೆಂದು ನಿರ್ಣಯಿಸುವನಾಗಿದ್ದಾನೆ. ಅಪರಾಧಿಗಳೆಂದು ನಿರ್ಣಯಿಸುವರು ಯಾರು? ಕ್ರಿಸ್ತ ಯೇಸು ಮರಣವನ್ನು ಹೊಂದಿದಲ್ಲದೆ ಜೀವಿತನಾಗಿ ಎದ್ದು ದೇವರ ಬಲಗಳಲ್ಲಿದ್ದು ನಮಗೋಸ್ಕರ ಬೇಡವನಾಗಿದ್ದಾನೆ ಎಂಬುದಾಗಿ. ಪ್ರಿಯರೇ, ನಮಗೆ ಎಂಥ ಅದ್ಭುತವಾದಂಥ ರಕ್ಷಕನಿದ್ದಾನಲ್ಲವೇ. ಯಾವಾಗ ನಾವು ಆತನನ್ನು ನಮ್ಮ ಸ್ವಂತ ರಕ್ಷಕನೆಂಬುದಾಗಿ ನಮ್ಮ ಹೃದಯದಲ್ಲಿ ಅಂಗೀಕರಿಸಿಕೊಳ್ಳುತ್ತೇವೋ, ಆಗ ಆತನು ನಮ್ಮ ಪಾಪವನ್ನು ತೆಗೆದುಹಾಕುವುದಲ್ಲದೆ ನಮ್ಮ ಕೊಳೆ ವಸ್ತ್ರವನ್ನು ತೆಗೆದುಹಾಕಿ ನಿತ್ಯ ವಸ್ತ್ರವನ್ನು ಹೊದಿಸುತ್ತಾನೆ. ಆಗ ನಮಗೆ ವಿರುದ್ಧವಾಗಿ ಯಾರೂ ವಾದಿಸುವುದಕ್ಕೆ ಆಗುವುದೇ ಇಲ್ಲ. ದೇವರಿಗೆ ಸ್ತೋತ್ರವಾಗಲಿ. ಹಾಗಾದರೆ ಪರಿಯರೇ, ದೇವರ ಮಕ್ಕಳು ಪಾಪ ಮಾಡಬಹುದಾ? ಒಂದು ವೇಳೆ ಪಾಪದಲ್ಲಿ ಬಿದ್ದರೂ ಏನು ಮಾಡಬೇಕು? ಯೋಹಾನನು ಬರೆದ 1:9 ಹೀಗೆ ಓದುತ್ತೇವೆ: ನಮ್ಮ ಪಾಪಗಳನ್ನು ಒಪ್ಪಿಕೊಂಡು ಅರಿಕೆ ಮಾಡಿದರೆ ಆತನು ನಂಬಿಗಸ್ತನು ನೀತಿವಂತನೂ ಆಗಿರುವುದರಿಂದ ನಮ್ಮ ಪಾಪಗಳನ್ನು ಕ್ಷಮಿಸಿಬಿಟ್ಟು ಸಕಲ ಅನೀತಿಯನ್ನು ಪರಿಹರಿಸಿ ನಮ್ಮನ್ನು ಶುದ್ಧಿ ಮಾಡುವನು ಎಂಬುದಾಗಿ. ಪ್ರಿಯ ದೇವಜನರೇ, ಯಾವಾಗ ನಾವು ದೇವರಿಂದ ದೂರ ಹೋಗುತ್ತೇವೋ ಆಗ ನಾವು ಆತನ ಆಶೀರ್ವಾದಗಳನ್ನು ಕಳೆದುಕೊಳ್ಳುತ್ತೇವೆ. ನಮ್ಮ ಜೀವಿತದಲ್ಲಿ ಎಲ್ಲಾ ಸಂತೋಷವನ್ನು ಕಳೆದುಕೊಳ್ಳುತ್ತೇವೆ ಹಾಗೂ ನಿರೀಕ್ಷೆಯನ್ನು ಕೂಡ ಕಳೆದುಕೊಳ್ಳುತ್ತೇವೆ. ಅನೇಕರು ತಮ್ಮ ರಕ್ಷಣೆಯಲ್ಲಿ ನಿರೀಕ್ಷೆ ಇಲ್ಲ. ಅದಕ್ಕೆ ಕಾರಣವೇನೆಂದರೆ ಅವರಿನ್ನೂ ಪಾಪದಲ್ಲಿಯೇ ಜೀವಿಸುತ್ತಾ ಇರುತ್ತಾರೆ. ಅದೇ ಸಮಯದಲ್ಲಿ ನಾವು ದೇವರನ್ನು ಸೇವಿಸುವುದನ್ನು ಕಳೆದುಕೊಳ್ಳುತ್ತೇವೆ. ಪ್ರಿಯ ದೇವಜನರೇ, ಇಲ್ಲಿ ಯೆಹೋಶುವನು ದೇವರ ಮುಂದೆ ಒಬ್ಬ ಯಾಜಕನಾಗಿ ನಿಂತಿದ್ದಾನೆ. ಅವನು ಶುಭ್ರವಾದ ವಸ್ತ್ರಗಳನ್ನು ಧರಿಸಿಕೊಂಡು ನಿಲ್ಲಬೇಕಾಗಿತ್ತು, ಯಾಕಂದರೆ ಅದನ್ನು ದೇವರು ಅವನಿಗೆ ಕೊಟ್ಟಿದ್ದನು. ಅದಕ್ಕೆ ಕಾರಣ ದೇವರು ಕರುಣೆಯಲ್ಲಿ ಐಶ್ವರ್ಯವಂತನು. ಆಲಯದಲ್ಲಿ ಕೃಪಾಸನವಿತ್ತು. ಯೋಹಾನ್ ಬರೆದ 1:2 ಹೀಗೆ ಓದುತ್ತೇವೆ: ಆತನು ನಮ್ಮ ಪಾಪಗಳನ್ನು ನಿವಾರಣೆ ಮಾಡುವ ಯಜ್ಞವಾಗಿದ್ದಾನೆ. ನಮ್ಮ ಪಾಪಗಳನ್ನು ಮಾತ್ರವಲ್ಲದೆ ಸಮಸ್ತ ಲೋಕದ ಪಾಪಗಳನ್ನು ಸಹ ನಿವಾರಣೆ ಮಾಡುತ್ತಾನೆ ಎಂಬುದಾಗಿ. ಹಾಗಾದರೆ ಪ್ರಿಯರಿ, ಇದೆಷ್ಟು ಅದ್ಭುತವಾದಂಥ ವಿಷಯವಲ್ಲವೇ? ಸರ್ವಶಕ್ತನಾದ ದೇವರು ಯಾಕೆ ಇಸ್ರಾಯೇಲರನ್ನು ಆರಿಸಿಕೊಂಡನು ಎಂಬುದಾಗಿ ನೀವು ಕೇಳಬಹುದು. ಅವರು ಬಹಳ ಆಕರ್ಷಣೀಯವಾಗಿ ಇದ್ದರು ಎಂಬುದಾಗಿ ದೇವರು ಅವರನ್ನು ಆರಿಸಿಕೊಳ್ಳಲಿಲ್ಲ. ಅದೇ ರೀತಿಯಲ್ಲಿ ಪ್ರಿಯರೇ, ದೇವರು ನಮ್ಮನ್ನು ಕೂಡ ಆರಿಸಿಕೊಳ್ಳಲಿಲ್ಲ. ನಾವು ಪಾಪಿಗಳಾಗಿರುವುದರಿಂದ ನಮಗೊಬ್ಬ ರಕ್ಷಕನು ಬೇಕೇ ಬೇಕು. ಆ ರಕ್ಷಕನು ಯೇಸುಕ್ರಿಸ್ತನು. ಯೇಸುಕ್ರಿಸ್ತನು ನಮಗೆ ನಿತ್ಯ ವಸ್ತ್ರವನ್ನು ಹೊದಿಸಲಿದ್ದಾನೆ. ದೇವರಿಗೆ ಸ್ತೋತ್ರವಾಗಲಿ. ಈ ಸಂದೇಶವನ್ನು ಆಲಿಸುತ್ತಿರುವ ನನ್ನ ಆತ್ಮೀಕ ಸಹೋದರ ಸಹೋದರಿಯರೇ, ಯೇಸುಕ್ರಿಸ್ತನು ಬೆಳಕಿನಲ್ಲಿರುವಂತೆಯೇ ನಾವು ಕೂಡ ಬೆಳಕಿನಲ್ಲಿ ನಡೆದರೆ ನಾವು ಒಬ್ಬರ ಸಂಗಡಲ್ಲೊಬ್ಬರು ಅನ್ಯೋನ್ಯತೆಯಲ್ಲಿದ್ದೇವೆ. ಯೇಸುಕ್ರಿಸ್ತನ ರಕ್ತವು ಸಕಲ ಪಾಪವನ್ನು ನಿವಾರಣೆ ಮಾಡಿ ನಮ್ಮನ್ನು ಶುದ್ಧಿ ಮಾಡುತ್ತದೆ. ನಮ್ಮಲ್ಲಿ ಪಾಪವಿಲ್ಲ ಎಂಬುದಾಗಿ ನಾವು ಹೇಳಿದರೆ ಪ್ರಿಯರೇ, ನಮ್ಮನ್ನು ನಾವೇ ಮೋಸಪಡಿಸಿಕೊಳ್ಳುತ್ತೇವೆ ಮತ್ತು ಸತ್ಯವೆಂಬುದು ನಮ್ಮಲ್ಲಿಲ್ಲ. ನಮ್ಮ ಪಾಪಗಳನ್ನು ಒಪ್ಪಿಕೊಂಡು ಅರಿಕೆ ಮಾಡಿದರೆ ಯೇಸುಕ್ರಿಸ್ತನು ನಂಬಿಕಸ್ತನು ನೀತಿವಂತನೂ ಆಗಿರುವುದರಿಂದ ನಮ್ಮ ಪಾಪಗಳನ್ನು ಕ್ಷಮಿಸಿಬಿಟ್ಟು ಸಕಲ ಅನೀತಿಯನ್ನು ಪರಿಹರಿಸಿ ನಮ್ಮನ್ನು ಶುದ್ಧಿ ಮಾಡುವನು. ಆದುದರಿಂದ ಪ್ರಿಯ ದೇವಜನರೇ, ಇಂದೆ ನಾವು ಯೇಸುಕ್ರಿಸ್ತನ ಬಳಿಗೆ ಬಂದು ಆತನು ಪರಿಶುದ್ಧ ರಕ್ತದಿಂದ ನಮ್ಮ ಪಾಪ ಅಪರಾಧ ದೋಷಗಳನ್ನು ತೊಳೆದುಕೊಂಡು ನೀತಿವಂತರಾಗಿ ಲೋಕದಲ್ಲಿ ಜೀವಿಸುತ್ತ ಪರಿಶುದ್ಧನಾದ ದೇವರನ್ನು ಆರಾಧನೆ ಮಾಡುತ್ತಾ ಆತನ ಆಶೀರ್ವಾದಕ್ಕೆ ನಾವು ಪಾತ್ರರಾಗೋಣ. ಹಾಗಾಗುವಂತೆ ತಂದೆಯಾದ ದೇವರು ಯೇಸುಕ್ರಿಸ್ತನ ಮೂಲಕ ನಮ್ಮೆಲ್ಲರನ್ನು ಆಶೀರ್ವದಿಸಿ ನಡೆಸಲಿ.
ಪ್ರಿಯರೇ, ನಿಮಗೆ ಪ್ರಾರ್ಥನೆಯ ಅವಶ್ಯಕತೆ ಇದ್ದರೆ, ನಿಮ್ಮಲ್ಲಿ ಏನಾದರೂ ಸಂದೇಹ ಅಥವಾ ಸಲಹೆಗಳಿದ್ದರೆ ದಯಮಾಡಿ ದೂರವಾಣಿಯ ಕರೆ ಮೂಲಕ ನಮಗೆ ತಿಳಿಸಿರಿ. ನಮ್ಮ ಮೊಬೈಲ್ ದೂರವಾಣಿ ಸಂಖ್ಯೆ 9845616412.
ಪ್ರಿಯ ಸಹೋದರ ಸಹೋದರಿಯರೇ, ಇಂದು ದೇವರು ನಮಗೆ ಕೊಡುವ ವಾಗ್ದಾನ, ಯೆಹೋವನು ದಯಾಳುವು ಸತ್ಯ ಸ್ವರೂಪನು ಆಗಿದ್ದಾನೆ, ದಾರಿ ತಪ್ಪಿದವರನ್ನು ಬೋಧಿಸಿ ಸನ್ಮಾರ್ಗದಲ್ಲಿ ನಡೆಸುವನು. ಕೀರ್ತನೆ 25:8.
ಪ್ರಿಯರೇ, ದೈವಾನ್ವೇಷಣೆ ಕಾರ್ಯಕ್ರಮವು ನಿಮ್ಮ ಅನುದಿನ ಜೀವನಕ್ಕೆ ಬೇಕಾದ ನವ ಉತ್ತೇಜನ ಹಾಗೂ ಆಶೀರ್ವಾದ ನೀಡಿದೆ ಎಂದು ನಾವು ನಂಬುತ್ತೇವೆ. ನಿಮ್ಮ ಅನಿಸಿಕೆ ಹಾಗೂ ಅಭಿಪ್ರಾಯ ನಮ್ಮೊಂದಿಗೆ ಪತ್ರದ ಮೂಲಕ, ಇಮೇಲ್ ಅಥವಾ ದೂರವಾಣಿ ಮೂಲಕ ದಯಮಾಡಿ ತಿಳಿಸಿರಿ. ನಿಮ್ಮ ಸಂತೋಷದಲ್ಲಿ ನಾವು ಸಹ ಪಾಲುಗಾರರಾಗುತ್ತೇವೆ ಹಾಗೂ ನಿಮ್ಮ ಪತ್ರಗಳಿಗೆ ಉತ್ತರಿಸುತ್ತೇವೆ. ಈ ಕಾರ್ಯಕ್ರಮವನ್ನು ಕೇಳುವಂತೆ ನಿಮ್ಮ ಸ್ನೇಹಿತರಿಗೂ ಬಂಧುಗಳಿಗೂ ನೆರೆಹೊರೆಯವರಿಗೂ ತಿಳಿಸಿರಿ. ದೇವರ ಅಧಿಕ ಆಶೀರ್ವಾದ ನಿಮ್ಮೆಲ್ಲರ ಮೇಲೆ ಸುರಿಯಲಿ.
ನಮ್ಮ ವಿಳಾಸ: ದೈವಾನ್ ವೇಷಣೆ, ಟ್ರಾನ್ಸ್ ವರ್ಲ್ಡ್ ರೇಡಿಯೋ ಇಂಡಿಯಾ, ಟಪಾಲು ಸಂಖ್ಯೆ 4320, ಬೆಂಗಳೂರು 560043. ನಮ್ಮ ಇಮೇಲ್ ವಿಳಾಸ kannadattb@radio882.com.
ನಮಸ್ಕಾರ ಪ್ರಿಯರೇ.